ஸ்ரீசத்ராத்மகஸ்ய விஷ்ணோர்வஸ்தா சமஸ்தாஹ சகலகுணநிதிஹ சர்வதோஷ வ்யபேதஹ குருணானந்தோ அவ்யயோ யோ குருரபி பரமஹ சிந்தயே தம் மகாந்தம். ಯಾವ್ದು ಹೇಳಿದ್ರೀಗ ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿ ಭೌತಿಕ ಅಂತ ಪರಮಾತ್ಮ ಏನ್ ಮಾಡಿದ್ದಾನೆ? ಮೂರು ಕಡೆ ರೂಪ ಇಟ್ಟಿದ್ದಾನೆ. ಏತದೇಕತಮ ಭಾವೇ ಯದಾ ನೋಪಲಭಾಮಹೆ ಕೃತಯಂ ತತ್ರ ಯೋ ವೇದ ಸಾತ್ಮ ಸ್ವಾಶ್ರಯಾಶ್ರಯ. ಅದಕ್ಕೆ ತೃತಯ ಮೂರನ್ನು ಸರಿಯಾಗಿ ತಿಳ್ಕೋಬೇಕು. ಆದರೆ ಪರಮಾತ್ಮನಿ ಮಾತ್ರ ಏನಿಲ್ಲ, ಅದೇ ಹೇಳ್ತಾರೆ ಸ್ವಾಶ್ರಯಾಶ್ರಯ. ಸ್ವಾಶ್ರಯಾಶ್ರಯ ಸ್ವತಂತ್ರನಾದ್ದರಿಂದ ಅವನಿನ್ ಯಾವುದು ಬೇಕಿಲ್ಲ, ನಮಗೆಲ್ಲ ಬೇಕು, ದೇವರಿಗೆ ಬೇಕಿಲ್ಲ ಅಂತ ತಿಳಿಸಿ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಗ್ರಹದ ಸಂತಿ ನ ಸಂತಿ ಎದುಪೇಕ್ಷಯ. ಪರಮಾತ್ಮ ಮೊದಲು ಏನು ಮಾಡ್ದ, ನೀರನ್ನು ಸೃಷ್ಟಿ ಮಾಡ್ದ, ಸೃಷ್ಟಿ ಅದರಲ್ಲೇ ತಾನೇ ಪ್ರವೇಶ ಮಾಡ್ದ. ತಸೃಷ್ಟ್ವ ತದೇವ ಅನುಪ್ರಾವಿಶತೆ. ಪರಮಾತ್ಮ ತಾನು ಸೃಷ್ಟಿ ಮಾಡಿದ ವಸ್ತುವಿನೊಳಗೆ ಏನು ಮಾಡ್ದ, ತಾನೇ ಎಂಟರ್ ಆದ. ಮನೆ ಕಟ್ಟಿಸಿ ಏನು ಮಾಡ್ತಾರೆ, ಗೃಹಪ್ರವೇಶ ಮಾಡ್ತಾರೆ. ಇಡೀ ಬ್ರಹ್ಮಾಂಡ ಪರಮಾತ್ಮನ ಗುರಿ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ. ಬ್ರಹ್ಮಾಂಡಂ ವರ ಮಂದಿರಂ. ಬ್ರಹ್ಮಾಂಡನೇ ದೇವರಿ ಮನೆ. ಅದು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಏನ್ ಮಾಡ್ತಾನೆ ಪರಮಾತ್ಮ, ತಾವಳು ಪ್ರವೇಶ ಮಾಡ್ತಾನೆ. ತಸೃಷ್ಟ ತದೇವಾನುಪ್ರಾವ ಫಸ್ಟ್ ಗೃಹ ಪ್ರವೇಶ ದೇವರದೇನೆ ತಿಳಿತಾ, ಅದನ್ನು ತೋರಿಸ್ತಾರೆ ಈಗ. ಅದಕ್ಕೆ ಅದಕ್ಕೆ ನಾರಾಯಣ ಅಂತ ಹೆಸರಾಯಿ, ನಾರಾಯಣ ಅಂತ ದೇವರ ಹೆಸರು. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವ ನಾ ಒಂದು ಪ್ರಶ್ನೆ ಹಾಕ್ಕೊಂಡ್ರು ಅಲ್ರಿ, ಒಳಗೋದ ಅಂದಮೇಲೆ ಅದೇನು ಆಗಿಬಿಟ್ನಲ್ಲ ಅಂತ ಕೇಳಿದರೆ, ಮನೆಯೊಳಗೆ ಹೋದ ಮನೆ ಬ್ಲಾಸ್ಟ್ ಮಾಡಿ ಒಳಗೋದನ್ನು ಬ್ಲಾಸ್ಟ್ ಆಗ್ತಾನೆ ಅಂತ ಕೇಳಿದರೆ, ದೇವರು ಆ ರೀತಿ ಪ್ರವೇಶ ಮಾಡಿದವನಲ್ಲ. ಅದಕ್ಕೆ ಅಧೀನದಲ್ಲಿ ಇಟ್ಕೊಂಡು ಪ್ರವೇಶ ಮಾಡ್ತಾರೆ, ನಮಗೆ ಅಧೀನದಲ್ಲಿ ಇಲ್ಲ ಅದು. ಆದ್ದರಿಂದ ಏನಾಗುತ್ತೆ, ನಮಗೆ ಡಿಪೆಂಡೆನ್ಸ್ ಬಂತು. ಕಾರಲ್ಲಿ ಕಂಟ್ರೋಲ್ ಇದೆ, ಪ್ರಾಬ್ಲಮ್ ಇಲ್ಲ, ಕಂಟ್ರೋಲ್ ಇಲ್ಲ, ಅವಾಗ ಏನಾಗುತ್ತೆ, ಓ ಅದೆಲ್ಲ ಶುರು ಮಾಡಿಬಿಡ್ತಾನೆ. ಕಂಟ್ರೋಲ್ ಇಲ್ಲದ ಕಾರಲ್ಲಿ ಕೂತಾಗ ಅಧೀನ ಇಲ್ಲದೆ ಕೂತಿದ್ದಾನೆ, ಪ್ರಾಬ್ಲಮ್ ಇದೆ. ಕಂಟ್ರೋಲ್ ಇದ್ದಾಗ ಏನಾಗುತ್ತೆ, ಯಾವ್ದು ಏನು ಮಾಡ್ತಕ್ಕಂಥ ಹತ್ತಿರದ ಟಕ್ಕದ ಸ್ಟಾಪ್ ಮಾಡ್ತಾರೆ, ಹೆದರಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಹತ್ತಿರದ ಸ್ಥಾನದ ಏನು ಗ್ಯಾರಂಟಿ ಇದೆ ಅವರಿಗೆ, ಬ್ರೇಕಾಗಿ ಹಿಡಿಯುತ್ತೆ ಆ ಧೈರ್ಯ. ಅದೇ ರೀತಿಯಲ್ಲಿ ದೇವರೀಗ ಪ್ರವೇಶ ಮಾಡಿದ ಮಾತ್ರಕ್ಕೇನೆ ಏನಾಗಲಿಲ್ಲ, ಆತ ಅಧೀನಾಗಲಿಲ್ಲ. ಎಲ್ಲ ಕಾಲಕ್ಕೂ ಎಲ್ಲ ಅವನಧೀನ ಹೊರತು ಯಾವ ಕಾಲಕ್ಕೂ ಅವನು ಯಾರಿಗೂ ಅಧೀನ ಆಗೋದಿಲ್ಲ ಅಂತ ಹೇಳೋದಕ್ಕೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಅಯ್ಯೋ ಎಷ್ಟೋ ಸತ್ ಕೊಟ್ಟು ಮಾಡ್ತೇವೆ, ಒಂದೇ ಕಡೆ ಅಲ್ಲ, ಬ್ರಹ್ಮಸೂತ್ರ ಮಾಡ್ತೇವೆ ಅನೇಕ ಕಡೆ ಕೊಟ್ಟು ಮಾಡ್ತಾರೆ. ಇದು ಭಾಗವತೆ ಅಂತ ಕೆಲವು ಸಲ, ಶ್ರುತಿ ಎಂದು ಬಾಲವೇ ಶ್ರುತಿ ಕೆಲವು ಕಡೆ ಕೊಟ್ಟು ಮಾಡ್ತಾರೆ, ಅದು ಎರಡರಲ್ಲೂ ಇದೆ ಅಂತ ಅರ್ಥ ಇದೆ. ಏಕೋ ನಾನಾತ್ವಮನ್ ವಿಚ್ಛನ್, ಏಕೋ ನಾನಾತ್ವಮನ್ ವಿಚ್ಛನ್ ಇಲ್ಲ ಆಯ್ತಿದ ಹರೇರಿಯಂ ಸೃಷ್ಟಿ ಸ್ವಾಧೀನ ಸಾಧನಾಂತರ ಸಾಕೃತ ಇತ್ಯಾಶಯೇನಾಹ ದ್ರವ್ಯಮಿತಿ. ದ್ರವ್ಯಂ ಪೃಥಿವ್ಯಾದಿ. ಇವತ್ತು ಕಾರಲ್ಲಿ ಹೋಗ್ತೇವೆ, ವೆಹಿಕಲ್ ಎಷ್ಟೋ ದೂರ ನಡ್ಕೊಂಡು ಹೋದರೆ ಎಷ್ಟೋ ಗಂಟೆ ಆಗೋದನ್ನು ನಿಮಿಷದಲ್ಲಿ ಕವರ್ ಮಾಡಿಬಿಡ್ತಾನೆ. ಗ್ರೇಟ್ ಅದು. ಅನ್ಫಾರ್ಚುನೇಟ್ಲಿ ಏನು ಜೊತೆಗೇನಿದೆ, ನಮಗೆ ಟೋಟಲ್ ಕಂಟ್ರೋಲ್ ಇಲ್ಲ ಅದರ ಮೇಲೆ, ಗೊತ್ತಾಯ್ತಿಲ್ಲ. ಆದರೂ ಕೂಡ ಏನು ಮಾಡ್ತೇವೆ ನಾವೀಗ ನಡೆಸಿದ್ದೇವೆ. ದೇವರಿಗೆ ಹಾಗಲ್ಲ, ಏನು ಮಾಡ್ತಾನೆ ದೇವರೀಗ, ಟೋಟಲ್ ಕಂಟ್ರೋಲ್ ಫಾರ್ ಎವರ್, ಟೋಟಲ್ ಕಂಟ್ರೋಲ್ ಇದೆ ದೇವರಿಗೆ. ಆದ್ದರಿಂದ ಏನಾಗಲಿಲ್ಲ, ಅವನು ಯಾವ ದೋಷವೂ ಬರೋದಿಲ್ಲ. ಇವತ್ತು ಆ ವಾಹನಗಳಿಂದ ನಮಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ನಮಗೆ ರಿಸ್ಕ್ ಇದೆ. ದೇವರಿಗೆ ಏನಿಲ್ಲ, ನೋ ರಿಸ್ಕ್ ಅಟ್ ಆಲ್. ಅವ್ರ ಪ್ರಕಾರ ರಿಸ್ಕ್ ಇದೆ, ಬ್ರಹ್ಮ ಸಿಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ, ಉಪಾಧಿ ಮಾಡಿ ಹಣ ಸಿಕ್ಕಾಕೊಂಡ್ಬಿಡ್ತಾನೆ. ಅದು ಅಂಥ ಬ್ರಹ್ಮನಲ್ಲ ನಮ್ಮ ದೇವರು. ಏಕೋ ನಾನಾತ್ವಮನ್ ವಿಚ್ಛನ್ ಅನ್ಯೋ ಏನಿದೆ, ಯೋಗತಲ್ಪಾತ್ಸ ಬುದ್ಧಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯಾ ವಿಸೃಜತ್ರಿಥ. ಇವರ ಸೃಷ್ಟಿಯ ಡಿಫರೆಂಟ್ ಸ್ಟೇಜಸ್ ಇದು. ಏಕೋ ನಾನಾತ್ವಮನ್ ವಿಚ್ಛನ್ ಅನೇ ಪರಮಾತ್ಮ ಏನ್ ಮಾಡಿದ್ದಾನೆ, ಈಗ ಅನೇಕ ರೂಪ ಸ್ವೀಕಾರ ಮಾಡಲು ಕೊಟ್ಟಿದ್ದಾನೆ. ಯೋಗತಲ್ಪಾತ್ ಸಮುತ್ಥಿತಃ, ಯೋಗತಲ್ಪದಿಂದ ಎದ್ದ, ಯೋಗತಲ್ಪದಿಂದ ಎದ್ದು ಬಿಟ್ಟು ವೀರ್ಯಂ ಹಿರಣ್ಮಯಂ ದೇವಃ ಮಾಯಾ ವ್ಯಸೃಜತ್ರಿಧ. ಪರಮಾತ್ಮ ಏನ್ ಮಾಡ್ತಾನೆ, ಈಗ ಹಿರಣ್ಮಯವಾದ ತನ್ನ ವೀರ್ಯವನ್ನ ಮೂರು ಭಾಗ ಮಾಡ್ತಾನೆ. ಬ್ರಹ್ಮಾಂಡಸ್ಯ ಅಂತಃ ತ್ರೈವಿಧ್ಯಮಪಿ ಶ್ರೀ ನಾರಾಯಣೇನೈವ ಕೃತಮಿತ್ಯಾಹ ಏಕ ಇತಿ. ಬ್ರಹ್ಮಾಂಡದೊಳಗಿರ್ತಕ್ಕಂಥ ತ್ರೈವಿಧ್ಯನು ಪರಮಾತ್ಮ ಮಾಡಿದ್ದಾನೆ ಹೇಳ್ತಾ ಇದ್ದಾರೆ. ಜಲೇ ಶೇಷ ಪರ್ಯಂಕೇ ಶಯಾನಃ, ಇಷ್ಟೊತ್ತು ಹೇಗೆ ಮಲಗಿದ್ದ ಪರಮಾತ್ಮ, ಶೇಷ್ಯಾಯಾಗಿ ಮಲಗಿದ್ದ. ಏಕೋ ನಾರಾಯಣ ಏವ, ಅದೇ ನಾರಾಯಣನೇ, ಸ್ವಸೃಷ್ಟ ತತ್ತದ್ವಸ್ತು ನಿಯಾಮಕತೆಯ ಅಂತರ್ಯಾಮಿ ರೂಪೈ ನಾನಾತ್ವಂ ಬಹುತ್ವ ಸಂಖ್ಯಾ ಗೋಚರತ್ವಂ ಆಪ್ತುಂ ಅನ್ವಿಚ್ಛನ್. ಪ್ರತಿಯೊಂದರಲ್ಲೂ ಒಂದು ರೂಪದ ಎಂಟರ್ ಮಾಡ್ತಾ ಇದ್ದಾನೆ. ಅದಕ್ಕೆ ಬಹುರೂಪದ ಬಂತು ದೇವರಿಗೆ. ಯೋಗರೂಪ ಬಂದರೂ ಕೂಡ ಅಭೇದ ಇದ್ದೇ ಇದೆ. ಯೋಗ ತಲ್ಪಾತ್ ಸಮುತ್ಥಿತ ದೇವ ಲೀಲಾಲೋಲ. ದೇವ ಶಬ್ದ ಯಾತಕ್ಕಿಟ್ಟರು ಅಂದರೆ ದಿವ್ ಕ್ರೀಡಾಯಾಮ್ ಅಂತಿರೋ. ಅದಕ್ಕೆ ಪರಮಾತ್ಮ ಸೃಷ್ಟಿಯೆಲ್ಲ ಏನದು, ವಿಹಾರ ಅಷ್ಟೇ, ಏನಿಲ್ಲ. ಸೋಯಂ ವಿಹಾರ ಹೇಮಯತ್ ಅನುಭುತ್ವಭಾವ ಸಂಭೂತಯೇ ಭವತಿ. ಲೀಲಾಲೋಲ ಹಿರಣ್ಮಯಂ ಸ್ವವೀರ್ಯಂ ಅಂಡಂ ಮಾಯಯಾ ಸ್ವೇಚ್ಛಯ ಅಂತಃ ತ್ರಿಧಾ ವ್ಯಥಾತ್. ಮೂರು ಭಾಗವನ್ನು ಮಾಡಿದ. ತತ್ತನ್ಯಾಮಕತ್ವೇನ ಬಹುತ್ವಂ ಪ್ರಾಪ್ತುಮೀಶ್ವರ ಇತ್ಯಾದೇಹೆ. ಇವತ್ತು ಸೃಷ್ಟಿ ಮಾಡಿದ ಅವಳು ಎಂಟ್ರ ಆದ, ಸೃಷ್ಟಿ ಮಾಡಿದ ಎಂಟ್ರ ಆದ, ಎಂಟ್ರಾಗಿ ನಿಯಾಮಕನಾಗಿ ಹೋಗ್ತಾ ಹೋಗ್ತಾರೆ. ಮನೆಗಳು ಕಟ್ಟಿ ಹಂಚಿದ್ರೆ ಹಾಗೋ ಹಾಕಿ, ಇವ್ರ ಮನೆ ಇವ್ರ ಮನೆ ಇವ್ರ ಮನೆ ಅಂತ ಹಂಚಿದ ಹಾಗೆ ಪರಮಾತ್ಮ ರೂಪಗಳನ್ನೆಲ್ಲ ಏನ್ ಮಾಡ್ತಾ ಹೋಗ್ತಾರೆ. ಕಿಂಚ ಹಿರಣ್ಮಯಂ ಪೂರ್ಣ ಸುಖಂ ಶತಾನಂದಂ ವೀರ್ಯಂ ಸ್ವರೇತೋ ರೂಪಂ ತ್ರಿಥಾ ವ್ಯಸರದೆ ತನ್ಮಯ. ಹಿರಣ್ಮಯ ಅಂದ್ರೆ ಚಿನ್ನದ್ದು ಅಂತ ಅರ್ಥ ಅಲ್ಲ, ಹಿರಣ್ಮಯ ಆಚಾರ ಋಗ್ಭಾಷೆಯಲ್ಲಿ ಅರ್ಥ ಬರೀತಾರೆ. ಹಿರಣ್ಮಯ ಅಂದ್ರೆ ಏನು ಅಂದ್ರೆ ಪೂರ್ಣ ಸುಖವಾದದ್ದು ಅಂತ. ದೇವರು ಹಿರಣ್ಮಯಪು ಅರ್ಥ ಈಗ ಗಾಯತ್ರಿ ಮಂತ್ರದಲ್ಲಿ ಹಿರಣ್ಮಯಪು ಚಿಂತನೆ ಮಾಡಬೇಕು ಅಂದ್ರೆ ಫಿಸಿಕಲಿ ದೇವರು ಯಾವ ಬಣ್ಣದಲ್ಲಿದ್ದಾನೆ? ಹಿರಣ್ಮಯಪು. ಒಳಗೆ ಅರ್ಥ ಮಾಡ್ಕೊಂಡ್ರೆ ಆನಂದಮಯ ಒಪು ಅಂತ ಅರ್ಥ. ಗೊತ್ತಾಯ್ತಾ? ಆನಂದಪೂರ್ಣ ಚಿಂತನೆ ಮಾಡುದು. ದೇವರನ್ನ ಅಳೋರಿ ಚಿಂತನೆ ಮಾಡಬಾರ್ದು. ಯಾರು ಈಗ ಚಿಂತನೆ ಮಾಡೋದು, ಡಲ್ಲ ಚಿಂತನೆ ಮಾಡೋದು, ಮಾಡಿ ದೇವ್ರ ಚಿತ್ರ ಬಂದಿಲ್ಲ ಅಂತ ಅರ್ಥ. ಅದಕ್ಕೆ ಅವಲಕ್ಷಣ ಮೂರ್ತಿಗಳನ್ನು ಮಾಡಬಾರ್ದು ಅಂತ ಹೇಳಿದ. ಮೂರ್ತಿಗಳು ಹೇಗಿರ್ಬೇಕಾದ್ರೆ ದೇವ್ರ ಮೂರ್ತಿ ಮಾಡಿದಾಗ ಮಂದಹಾಸ ಇರಬೇಕು. ಅವಲಕ್ಷಣ ಮೂರ್ತಿ ಮಾಡಿದರೆ ಏನಾಗುತ್ತೆ? ದೇವ್ರಿಗೆ ದುಃಖ ಚಿಂತನೆ ಮಾಡಿದಾಗ ಅದರಿಂದ ಅಂತ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೋ ಸುತ್ತ ದೇಶಕ್ಷೋಭ ಆಗುತ್ತೆ ಅಂತ ಹೇಳ್ತಾರೆ. ರಾಷ್ಟ್ರಕ್ಷೋಭ ಎಲ್ಲ ಆಗುತ್ತೆ. ದೇವ್ರ ತಪ್ಪು ಉಪಾಸನೆ ಮಾಡಿದ್ರಿಂದ ಅನರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆ ಶಿಲ್ಪಿಯಿಂದ ಮಾಡಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕು, ಒಳ್ಳೆ ರೀತಿಯಲ್ಲಿ ಪೂಜೆ ನಡಿಬೇಕು. ಏನು ಲೋಪ ಆದರೂ ಕೂಡ ಏನಾಗುತ್ತೆ? ಅಲ್ಲಿ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ರಾಷ್ಟ್ರಕ್ಷೋಭ ಹಳ್ಳಿಗಳಲ್ಲೂ ಕಾನ್ಸೆಪ್ಟ್ ಇದೆ. ದೇವ್ರ ಉತ್ಸವ ಮಾಡಿಲ್ಲ, ಎಷ್ಟು ಮಳೆ ಬಂದಿಲ್ಲ ಎಲ್ಲ ಅನ್ಕೋತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ದೇವ್ರು ಸೆಟ್ ಆಗಿದ್ದಾರೆ. ಅವ್ರ ಕಲ್ಪನೆ ಬೇರೆ ಇರಬಹುದು. ಒಂದು ಭಾವ ಏನಾಗಿದೆ ಈಗ ಸರಿಯಾಗಿ ನಡೆದ ಹೋದರೆ ಅಪಚಾರವಾದ್ರೆ ಏನಾಗುತ್ತೆ? ಅದು ದೋಷ ಆಗುತ್ತೆ. ದೊಡ್ಡ ಅಪಚಾರ ದೇವರಿಗೆ ಮಾಡೋದು ಯಾವುದು ಅಂದರೆ ಆತನ ದುಃಖ ಚಿಂತನೆ ಮಾಡೋ. ಅದಕ್ಕೆ ಹಿರಣ್ಮಯ ಬಹು ದೇವರಲ್ಲಿ ಯಾವಾಗಲೂ ಕೂಡ ಏನಿದೆ? ಆನಂದಪೂರ್ಣ. ಒಳ್ಳೆ ಅರ್ಥ ಇದೆ. ಕಿತ್ಯ ಹೇಳಿದ್ನಲ್ಲ ಈಗಾಗಲೇ, ಫಿಸಿಕಲಿ ಬಂಗಾರದ ಬಣ್ಣ, ಒಳಗೇನು ಚಿಂತನೆ ಮಾಡಬೇಕು? ಸೊ ಬಂಗಾರದ ಬಣ್ಣ ಏನು ಇಂಡಿಕೇಟ್ ಮಾಡುತ್ತೆ? ಸುಖ ಇಂಡಿಕೇಟ್ ಮಾಡುತ್ತೆ ಅಂತ. ಅದೇ ಸಜೆಸ್ಟ್ ಆಗೋದು. ಈ ಕೆಂಪು ನೋಡಿದ್ರೆ ಪೋಸ್ಟ್ ಆಫೀಸ್ ಕಾಣುತ್ತಲ್ಲ ಆತನ ಕೆಂಪು, ಕೆಲವೆಲ್ಲ ತಣದ ನೋಡಿದ್ರೆ ಅರ್ಥ ಆಗುತ್ತೆ. ಸಿಂಬಾಲಿಕ್ ಅಂತ ಹೇಳ್ತೀವಲ್ಲ ಹಾಗೆ. ಈ ಹಿರಣ್ಮಯಪು ಅಂತ ಕರೆಯೋದ್ರಿಂದ ನಮಗೂ ದೇಹಕ್ಕೂ ದೇವರಿಗೂ ಭಾರಿ ವ್ಯತ್ಯಾಸ ಇದೆ. ಆನಂದಮಯತ್ವ ಚಿಂತನೆ ಮಾಡಿ ಅಂತ ಅರ್ಥ. ಪೂರ್ಣ ಸುಖಂ ಶತಾನಂದಂ ವೀರ್ಯಂ ಸ್ವರೇತೋ ರೂಪಂ ತ್ರಿಧಾ ವ್ಯಸರ ಇತ್ಯನ್ಮಯ. ಅಂತಸ್ಥಿತ ಹರೇ ಕಾಮ ತಂಡೇ ಬ್ರಹ್ಮತನೋರ್ಜನಿ ಇತ್ಯಾದಿ. ಪರಮಾತ್ಮ ತನ್ನ ರೂಪವನ್ನು ತಾನೇನೆ ಅಭಿವ್ಯಕ್ತ ಮಾಡಲಿಕ್ಕೆ ಆ ರೀತಿ ಮಾಡಿದ. ಅಂಡ ಅಧಿದೈವಂ ವೀರ್ಯಂ ಹಿರಣ್ಮಯಂ ದೇವೋ ಮಾಯಯ ವ್ಯಸರ್ಜತ್ರ. ಮಾಯಯ ಅಂದ್ರೆ ಏನು? ಸ್ವೇಚ್ಛೆಯ. ದೇವರು ಯಾರು ಕಡಿಗೆ ಮಾಡಿ ಹೀಗೆ ಮಾಡು ಅಂತ ಹೇಳೋರು ಯಾರೂ ಇಲ್ಲ. ಇಚ್ಛೆಯಿಂದ ಮಾಡ್ತಾನಷ್ಟೇನೆ. ಅಧಿದೈವಂ ಅಥಾಧ್ಯಾತ್ಮಂ ಅಧಿಭೂತಂ ಇತಿ ಪ್ರಭು. ಹಿಂದೆ ಹೇಳಿದ್ರಲ್ಲ ಅಧಿಭೂತ, ಅಧಿದೈವ ರೂಪ, ಅಧ್ಯಾತ್ಮ ರೂಪ, ಅಧಿಭೂತ ರೂಪ ಅಂತ ಮೂರು ಮಾಡ್ದ. ಅದಕ್ಕೆ ತ್ರಿವಿಧ ಅಂದ್ರೆ ಅದೇನೆ ಪರಮಾತ್ಮ. ಮೂರು ರೂಪ ಮೂರು ಮಾಡೋಕ್ಕಂತ ಹೊರಟದ್ದು ಬೇಸದೆ ತ್ರಿಧ ಅಂತ ಯಾತಕ್ಕೆ ಕೇಳಿದ್ರು ಅಂದ್ರೆ ಮೂರು ಕಡೆ ತನ್ನ ರೂಪ ಇಡ್ತ. ಅದಕ್ಕೆ ಮೂರು ರೂಪಗಳು ಅಂತ ಕರೆದು. ಪುನಃ ತತ್ಪೌರುಷಂ ವೀರ್ಯಂ ತ್ರಿಧಾಭಿದ್ಯತ ತಚ್ಛೃಣು. ಆಮೇಲೆ ಮತ್ತೆ ಮೂರು ಮಾಡಿದ. ಅದನ್ನು ಒಂದು ರೀತಿ ಮೂರು ಮಾಡಿ ಮತ್ತೆ ಮೂರು ಮಾಡ್ತಾ ಇದ್ದ. ಅಂಡಾಂತ ತ್ರೈವಿಧ್ಯ ಪ್ರಕಾರಂ ಕಥೆಯಿತಿ ಅಧಿದೈವಮಿತಿ ಪ್ರಭು ಇತಿ ತ್ರಿಧಾ ವ್ಯಭಜಿತಿ ಶೇಷ. ಹರಿವೀರ್ಯ ರೂಪಸ್ಯ ವಿರಾಜೋಪಿ ತ್ರೈವಿಧ್ಯಮಸ್ತಿ ಇತಿ ಕಥೆಯಿತಿ ಪುನರಿತಿ. ಪುನರ್ಯಥಾ ತತ್ಪೌರುಷಂ ಪುರುಷಾಖ್ಯಸ್ಯ ಹರೇ ವೀರ್ಯಂ ವಿರಾಣ್ಣಾಮ ಬ್ರಹ್ಮಾತ್ಮಕಂ ಜಾತಂ ತ್ರಿಧಾಭಿದ್ಯತೆ ಇತಿ ತ್ರಿವಿಧಮವತ್ ತಥಾ ಶೃಣು ಇತ್ಯನ್ವಯ. ಆ ಆಧ್ಯಾತ್ಮಿಕ ಆದಿದೈವಿಕ ಅಧಿಭೂತ ಅನ್ನೋ ಮೂರು ರೂಪಗಳೇ ಮತ್ತೆ ಮೂರಾಯಿತು. ಹೇಗೆ ಹೇಳ್ತೇವೆ? ತಚ್ಛೃಣು ಕೇಳು ಅಂತ ಹೇಳ್ತಾರೆ. ಅಂತಃಶರೀರ ಆಕಾಶೆ ಪುರುಷಸ್ಯ ವಿಚೇಷ್ಟತಃ ಓಜಸ್ಸಹೋ ಬಲಂ ಜಗ್ನೆ ತತಃ ಪ್ರಾಣೋ ಮಹಾನಭೂತ್. ಅಂತಃಶರೀರ ಅಂತಃಶರೀರೇ ಆಕಾಶೆ ಪುರುಷಸ್ಯ ವಿಶೇಷ್ಟತಃ ಓಜಃ ಸಹೋ ಬಲಂ ಜಗ್ನೆ ತತಃ ಪ್ರಾಣೋ ಮಹಾನಭೂತ್. ಆ ಸೃಷ್ಟಿ ವರ್ಣನೆ ಮಾಡ್ತಾರೆ. ತತ್ರೈವಿಧ್ಯಂ ವಿವರಣು. ಆ ಮೂರು ವಿಧ ಹೇಗೆ ಅಂದರೆ ಅಂತಃ ಇತಿ ವಿರಾಡಾಖ್ಯ ಬ್ರಹ್ಮಶರೀರೇ ಅಂತರಾಕಾಶೆ ವಿಶೇಷ್ಟತಃ ಪುರುಷಸ್ಯ ಹರೇ ಓಜಃ ಸಹೋ ಬಲಂ ಪರಾಭಿಭವ ಸಹನ ಸಹನ ಸ್ವೇಚ್ಛಾಕರಣ ಶಕ್ತಯ ಜಗ್ನಿರೇ. ಪರಮಾತ್ಮ ಪರಾಭಿಭವ ಸಹನ ಸ್ವೇಚ್ಛ ಹರೇ ಓಜಃ ಸಹ ಬಲಂ ಈ ಮೂರನ್ನು ಅಭಿವ್ಯಕ್ತಿ ಮಾಡ್ತಾರೆ. ಆಕಾಶದಲ್ಲಿ ಮೂರನ್ನು ಸೇರಿಸ್ತಾರೆ. ತತಃ ತೇಭ್ಯ ವಾ ಮೂರರಿಂದ ಓಜ ಆದಿಭ್ಯೋ ಮಹಾನ್ ಪ್ರಾಣ ಮುಖ್ಯ ಪ್ರಾಣ ಜಗ್ನೇ ಇತ್ಯನ್ವಯ. ಈ ಮೂರರಿಂದ ಪ್ರಾಣ ವಾಯು ರಜಾಯತ. ಪರಮಾತ್ಮ ವಾಯುದೇವನ ಸೃಷ್ಟಿ ಮಾಡ್ತಾ ಇದ್ದ. ಸೊ ಬ್ರಹ್ಮದೇವರ ಸೃಷ್ಟಿ ಒಂದು ಕಡೆಗೆ, ಪ್ರಾಣದೇವರ ಸೃಷ್ಟಿ ಒಂದು ಕಡೆ. ಮೊದಲು ಹುಟ್ಟಿದವರು ಇಬ್ಬರೇನೆ, ಅದಕ್ಕೆ ಜ್ಯೇಷ್ಠರು ಜೀವೋತ್ತವರು ನಿದರ್ಶನ ಸೀನಿಯಾರಿಟಿ. ಮುಖ್ಯ ಪ್ರಾಣ ಜಗ್ನೇ ಇತ್ಯನ್ವಯ ಬ್ರಹ್ಮಾಂತರ್ಯಾಮಿ ಬ್ರಹ್ಮಾಂತರ್ಯಾಮಿ ಹರಿಯೋಜ ಸಹೋಬಲ ಅನುವಿಷ್ಟ ಹಿರಣ್ಯ ಗರ್ಭೋಜ ಸಹ ಸಹೋಬಲೇಭ್ಯ ಸರ್ವೇಂದ್ರಿಯ ನಾಯಕ ಓಜಸ್ಸಹೋ ಬಲಾತ್ಮಕೋ ಮುಖ್ಯ ಪ್ರಾಣೋ ಜಾತ ಇತ್ಯುಕ್ತಂ ಭವತ್. ಅಂದರೆ ಪರಮಾತ್ಮ ಈ ರೀತಿಯಲ್ಲಿ ತನ್ನ ಓಜಸ್ಸು ಸಹ ಸಬಲ ಈ ಮೂರರಿಂದ ಮುಖ್ಯ ಪ್ರಾಣ ಹುಟ್ಟಿಸಿದ್ರಿಂದ ಮುಖ್ಯ ಪ್ರಾಣದವರು ಏನಾಗಿದ್ದಾರೆ, ಮೂರರಲ್ಲೂ ಭಾರಿ ಜಾಸ್ತಿ ಅವರು, ಗೊತ್ತಾಯ್ತಾ? ಓಜಸ್ಸಹೋ ಬಲಂ, ಅದಕ್ಕೆ ಬಡಿತ್ತ ಅಂತ ಶುರುವಾಗು ಮುಂದೆ ಹೇಳುತ್ತಾರೆ. ಬಡಿತ್ತ ದೇವಸ್ಯ ವರ್ಗ ಸಹ ಸಹಸ್ವ ಹೆಸರು ಅಲ್ಲೇ ಇದೆ. ವಾಯುದೇವರೆಲ್ಲ ಬಲಾತ್ಮಕರು, ಓಜಾತ್ಮಕರು, ಸಹ ಆತ್ಮಕರು, ಇದವರು ವಿಶೇಷ. ಯಾತಕ್ಕೆ ಅವತಾರ ಮಾಡಿದ್ದೇ ಅದರಿಂದ, ವಾಯುದೇವರ ಮಹಿಮೆ ಇದಿಷ್ಟು ಕೂಡ. ಯಾರು ಯಾವುದರಿಂದ, ಚಿನ್ನದಿಂದ ಮಾಡಿದ್ದು ಬೆಲೆ ಜಾಸ್ತಿ ಆಗಲಿಲ್ಲ, ಬೆಳ್ಳಿಂದ ಮಾಡಿದ್ದು ಬೆಲೆ ಕಡಿಮೆ ಆಯಿತು. ಆ ರೀತಿಯಲ್ಲಿ ವಾಯುದೇವರ ಸೃಷ್ಟಿ ಈ ರೀತಿಯಾಗಿದೆ. ಬ್ರಹ್ಮಾಂತರ್ಯಾಮಿ ಹರಿಯೋಜಸ್ಸಹ ಬಲ ಅನುವಿಷ್ಟ ಹಿರಣ್ಯ ಗರ್ಭ ಓಜಸ್ಸಹೋ ಬಲೇಭ್ಯ ಸರ್ವೇಂದ್ರಿಯ ನಾಯಕ. ವಾಯುದೇವರು ಏನಂತ ಕರೆದಿದ್ದಾರೆ, ಸರ್ವೇಂದ್ರಿಯ ನಾಯಕರು. ಉಳಿದು ಯಾವ ಇಂದ್ರಿಯ ಕೂಡ ಫಂಕ್ಷನ್ ಮಾಡ್ಬೇಕಾದ್ರೆ ಯಾರು ಇರ್ಬೇಕಲ್ಲಿ, ವಾಯುದೇವರು ಇರ್ಬೇಕು. ಇದರ ಡೆಡ್ ಅಂತ ಆ ಇಂದ್ರಿಯ ಪಾಲಿಗೆ ಡೆಡ್ ಅಂತ. ಓಜಸ್ಸಹೋ ಬಲಾತ್ಮಕೋ ಮುಖ್ಯ ಪ್ರಾಣೋ ಜಾತ ಇತ್ಯುಕ್ತಂ ಭವತಿ. ಏತೇನ ಚ ಪೂರ್ವ ಪ್ರಕೃತ ಅಧ್ಯಾತ್ಮಾಧಿಭೂತಾದಿ ದೈವಾನಾಂ, ಅಧ್ಯಾತ್ಮ ಅಧಿಭೂತ ಅಧಿದೈವಾನಾಂ ಬ್ರಹ್ಮಾಂತಸ್ಥ ನಾರಾಯಣ ಬ್ರಹ್ಮ ಪ್ರಾಣೇಭ್ಯ ಸೃಷ್ಟಿ ರೀತಿ ಜ್ಞಾತವ್ಯಂ. ಹೀಗೆ ಅಧ್ಯಾತ್ಮ ಅಧಿಭೂತ ಅಧಿದೈವಗಳೆಲ್ಲ ಕೂಡ ಈ ಮೂರರಿಂದ ಮತ್ತೆ ಮುಂದುವರಿತಾ ಇದೆ. ಪ್ರಾಣೇನ ಕ್ಷಿಪತ ಇತ್ಯಾದಿ ವಕ್ಷಮಾಣತ್ವ ಅಂತ ಶರೀರೆ ಆಕಾಶೆ ಪುರುಷಸ್ಯ ವಿಚೇಷ್ಟತಃ ಓಜಸ್ಸಹೋ ಬಲಂ ಜಜ್ಞೆ ತತಃ ಪ್ರಾಣೋ ಮಹಾನಭೂತ್. ಅನುಪ್ರಾಣಂತಿಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಅಪಾನಂತಮಪಾನಂತಿ ನರದೇವಮಿಮಾನುಗಾಃ. ವಾಯುದೇವರ ಮಹಿಮೆ. ಅನುಪ್ರಾಣಂತಿಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಅಪಾನಂತಂ ಅಪಾನಂತಿ ನರದೇವಮಿಮಾನುಗಾಃ. ವಾಯುದೇವರ ಮಹಿಮೆ ಏನು ಅಂದರೆ, ಎಂ ಪ್ರಾಣಾಃ ಇಡಿದ ಇಂದ್ರಿಯಾದಿಗಳೆಲ್ಲ ಕೂಡ ಅನುಪ್ರಾಣಂತಿ, ಇದನ್ನು ಅನುಸರಿಸಿಯೇ ಬದುಕಿರೋದು. ಯಾವಾಗಲೂ ಅವಸಿರಬೇಕು, ಅದೇ ಹೊರಟ ಹೊರಟುಬಿಡ್ಬೇಕು, ಬಂದ ಬರಬೇಕು, ಹೋದಾಗ ಹೋಗಿಬಿಡ್ಬೇಕು. ಹೇಗೆ ಅಂದರೆ, ನರದೇವಂ ಎಂಬ ಅನುಗಾಹ, ರಾಜನಿಂದ ಪರಿವಾರ ಹೇಗೋ ಹಾಗೆ, ರಾಜನಿಂದ ಪರಿವಾರ ಹೇಗೋ ಹಾಗೆ, ರಾಜ ಬಂದ ಪರಿವಾರ ಬಂತು, ರಾಜ ಹೊರಟ ಪರಿವಾರ ಹೊರಟು. ಮತ್ತೆ ವಾಯುದೇವರು ಹಾಗಿದ್ದಾರೆ, ರಾಜರವರು ದೇಹದಲ್ಲಿ ಮಹಾರಾಜ ನಾರಾಯಣನಾದರೆ ಯುವರಾಜರಾಗಿ ವಾಯುದೇವರಿದ್ದಾರೆ, ಆ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಾಣಸ್ಯ ಸರ್ವೇಂದ್ರಿಯ ಪ್ರಭುತ್ವಂ ದರ್ಶಯ ಸ್ಪಷ್ಟ ಇತಿ ಅನುಪ್ರಾಣಂತಿ ಪಿಂಗಲಯ ನಾಡ್ಯ ಅಪಾನಂ ಅಪಾನಂತಂ ಅಧಶ್ಚೇಷ್ಟಮಾನಂ. ಇಲ್ಲಿ ಎರಡರ್ಥ, ಬಂದರೆ ಬರ್ತಾರೆ, ಹೋದರೆ ಹೋಗ್ತಾರೆ, ಅದೊಂದು ಅರ್ಥ. ಇವರು ಮೇಲೆ ಹೋದರೆ ಮೇಲೆ, ಕೆಳಗೆ ಹೋದರೆ ಕೆಳಗೆ, ಮತ್ತೆ ರಾಜ ಹೋದೆಲ್ಲ ತಿರುಗ್ತಿರ್ಬೇಕು, ಬೇರೆ ದಾರಿಯಲ್ಲಿ ಬಂದರೆ ಬರಬೇಕು, ಹೋದ್ರೆ ಹೋಗ್ಬೇಕು, ಅಷ್ಟಲ್ಲ. ಈ ಪ್ರಧಾನಮಂತ್ರಿಗಳು ಬೆಟರಿನ ಹೋಗ್ತಾ ಇರುತ್ತಲ್ಲ, ಹೋದೆಲ್ಲ ಹೋಗ್ತಾನೆ ಇರಬೇಕು ಅವ್ರ ಕೆಲಸ, ಬೇರೆ ದಾರಿನೇ ಇಲ್ಲ ಅವ್ರ ಕೆಲಸನೇ ಅದು, ಹಿಂದೆ ಹೋಗೋದೆ ಅವ್ರ ಕೆಲಸ. ಸೊ ವಾಯುದೇವರನ್ನ ಬಂದಾಗ ಬಂದು ಹೋಗ್ಬೇಕಾದ್ರೆ ಹೋಗಿ, ಮೇಲೆ ಹೋದ್ರೆ ಮೇಲೆ, ಕೆಳಗೆ ಹೋದ್ರೆ ಕೆಳಗೆ, ಅರಿತೇಲಿ ಇರ್ತಾರೆ. ತುಂಬ ಉಸಿರುಗಟ್ಟುಬಿಡುತ್ತೆ, ಮಾಡ್ತಾ ಮಾತಾಡ್ತಾ ಹೋಗ್ತಾರೆ. ಸೊ ಇರು ಇರು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಆ ಕಡೆ ಇದೆ, ಪ್ರಾಣ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಅವನಿಗೆ, ಎಲ್ಲಿದೆ ಅದೆಲ್ಲ. ಈಗ ಪ್ರಾಣದೇವ್ರ ಮೇಲಿದ್ದ ಆ ಕಡೆ ಹೋಗ್ಬಿಡುತ್ತೆ, ಕೆಳಗಿದ್ದಾಗ ಮತ್ತೆ ಮಾಡಕ್ಕೆ ಬರೋದಿಲ್ಲ. ವಾಯುದೇವರು ಯಾವ ರೀತಿ ಇರ್ತಾರೋ ಆ ರೀತಿ ಫಾಲೋ ಮಾಡ್ತಿರೋದ್ರಿಂದ ಅವ್ರ ಕಂಟ್ರೋಲಲ್ಲಿದೆ ಎಲ್ಲ ಕೂಡ. ಅದಕ್ಕೆ ನಾವೇನು ಮಾಡಬೇಕು, ಒಂದೊಂದು ಇಂದ್ರಿಯ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ, ಭಾರಿ ಕಷ್ಟ. ಮೂವಿ ಇಟ್ಕೊಂಬಿಟ್ರೆ ಏನಾಯ್ತು ಅಲ್ಲಿಗೆ, ಎಲ್ಲ ಇಂದ್ರಿಯ ಕಂಟ್ರೋಲ್ ಆಗಿ ಒಟ್ಟಿಗೆನೆ. ಅದು ಪ್ರಾಣದೇವರನ್ನ ಹಿಡಿದ್ರೆ ಎಲ್ಲರೂ ಸಿಗ್ತಾರೆ ಅಂತ ಅರ್ಥ. ಪ್ರಾಣದೇವರನ್ನ ಹಿಡಿದ್ರೆ ಎಲ್ಲ ದೇವತೆಗಳು ವಶರಾಗಿಬಿಡ್ತಾರೆ. ಅದಕ್ಕೆ ಮಧ್ವಯುಧದಲ್ಲಿ ಹೇಳಿತ್ತು, ಮುಕುಂದ ಭಕ್ತಿಯೇ ಗುರುಭಕ್ತಿ ಜಾಯಿ. ಪ್ರಾಣದೇವರು ಹಿಡಿದ್ರೆ ದೇವರು ಸಿಗ್ತಾರೆ, ಸತಾಂ ಪ್ರಸತ್ಯ ಐತೆ ನಿರಂತರ. ಒಳ್ಳೆಯವರೆಲ್ಲ ಸಿಗ್ತಾರೆ, ಮತ್ತೆ ಒಬ್ಬರು ಹಿಡ್ಕೊಂಡ್ರೆ ಎಲ್ಲ ಸಿಗ್ತಾರೆ ಅಂದರೆ ವಾಯುದೇವರು ಒಬ್ಬರನ್ನೇ. ದೇವ್ರು ಹಿಡ್ಕೊಂಡು ಎಲ್ಲ ಸಿಗೋ ಗ್ಯಾರಂಟಿ ಇಲ್ಲ, ಗೊತ್ತಾಯ್ತಾ? ಗುಡ್ದವ್ರು ಹಿಡ್ಕೊಂಡು ಸಿಗೋಗೆ ಒಬ್ಬೊಬ್ಬರು ಒಬ್ಬೊಬ್ಬರೇ ಅಷ್ಟೇ. ಪ್ರಾಣದೇವರು ಒಬ್ಬರು ಹಿಡ್ಕೊಂಡ್ರೆ ಮೇಲಿನವರು ಸಿಗ್ತಾರೆ, ಕೆಳಗಿನವರು ಸಿಗ್ತಾರೆ, ಎಲ್ಲ ಒಟ್ಟಿಗೆ ಬರಬೇಕಾದ ವೈಶಿಷ್ಟ್ಯ. ಅದು ವಾಯುದೇವರ ಇನ್ನೊಂದು ಮಹಿಮೆ. ಅದಿಟ್ಟುಕೊಂಡೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ, ಒಂದಾಯಿತು. ಸತಾಂ ಪ್ರಸತ್ಯ ಐತೆ ನಿರಂತರಾಯಿ. ಅದು ಗುರುಗಳು ಬೇಕಾಶ್ಚರ್ಯ ಇದ್ದಾರೆ, ಎಲ್ಲರೂ ಒಳ್ಳೆಯ ಮಾಡ್ತಾ ಹೋದರೆ ದೇವ್ರು ಪ್ರೀತನಾಗೋದಿಲ್ಲ. ಅದಕ್ಕೆ ವಿಶ್ವಗುರುವರು ವಿಶುದ್ಧ. ಒಬ್ಬ ಗುರುಗಳು ವರ್ಣನೆ ಮಾಡಿಬಿಟ್ರೆ ಎಲ್ಲ ದೇವ್ರ ಗ್ಯಾರಂಟಿ ಬರ್ತಾರೆ, ಎಲ್ಲಗಳ ಅನುಗ್ರಹ ಆಗೇ ಆಗುತ್ತೆ. ಅಂದರೆ ಯಾರವರು? ವಾಯುದೇವರು. ಅದು ನಮ್ಮ ಪದ್ಧತಿ ಉಂಟು, ದೊಡ್ಡವರ ಎದುರಿಗೆ ಸಣ್ಣವ್ರು ನಮಸ್ಕಾರ ಮಾಡಬಾರ್ದು ಪದ್ಧತಿ ಉಂಟು. ದೊಡ್ಡವ್ರು ಕೂತಿರ್ತಾರೆ, ಅವರೊಬ್ಬರು ನಮಸ್ಕಾರ ಎಲ್ರಿಗೂ ಮಾಡಿದಾಗ ಲೆಕ್ಕ, ಒಬ್ಬೊಬ್ಬರು ಮಾಡಬೇಕಾಗಿಲ್ಲ, ಅವ್ರಿಗೆ ಮಾಡಿಬಿಟ್ರೆ ಮುಗಿದೋಯ್ತು. ಆದರೆ ಅವರೊಬ್ಬರಿಗೆ ಮಾಡಿದ ಎಲ್ಲರಿಗೂ ಮಾಡಿದ್ರು ಕೂಡ ಅವ್ರು ಅಲ್ಲೋಡು ಅಲ್ಲೋಡು ತೋರಿಸ್ತಾ ಇರ್ತಾರೆ, ರನ್ ಮಾಡ್ತೀಯಲ್ಲ ಅಲ್ಲೋಡ ಯಾವ ಫಸ್ಟು ನಾವು ಬಯಸ್ಕೋಬೇಕು ಆಮೇಲೆ, ಗೊತ್ತಾಯ್ತಾ? ಅಲ್ಲೋಡು ಅಂತ ಹೇಳ್ತಾರೆ. ಸೊ ಈ ಅಷ್ಟರಿಗೆ ನಮಸ್ಕಾರ ಮಾಡಿ ಇವರೊಬ್ಬರಿಗೆ ಬಿಟ್ಟರು ಕೂಡ ಮಹಾಪಾಪ. ಇವರೊಬ್ಬರಿಗೆ ಮಾಡಿ ಅಷ್ಟರಿಗೆ ಬಿಟ್ಟರು ಕೂಡ ಏನದು ಪಾಪ ಇಲ್ಲ, ಯಾಕೆ ಎಲ್ಲರಿಗೂ ಮಾಡದಂತೆ ಲೆಕ್ಕ. ಇದು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಮಹಿಮೆ ಭಾರಿ ದೊಡ್ಡ ಮಹಿಮೆ. ಅಂತಃ ಶರೀರ ಆಕಾಶೆ ಅನುಪ್ರಾಣಂತಿಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಅಪಾರಂತಂ ಅಪಾನಂತಿ ನರದೇವಮಿವಾನುಗಾಃ. ಇಡಾ ಪ್ರಾಣೇನ ಕ್ಷಿಪತ ಕ್ಷುತ್ ದೃಢಂತರ ಜಾಯತೆ ವಿಭೋ ವಿಪಾಸತೋ ಜಕ್ಷತಶ್ಚ ವಾಂಗ್ಮುಖಂ ನಿರಭಿದ್ಯತ. ಇದೆಲ್ಲ ವರ್ಣನೆ ಮಾಡ್ತಾರೆ, ಮತ್ತೆ ಬಹಳ ಇಂಪಾರ್ಟೆಂಟ್ ವಿಷ್ಣು ಕೂಡ. ಇಡಾ ಪಿಂಗಲಯೋಹೋ, ಇಡಾ ಮತ್ತು ಪಿಂಗಲ, ಪಿಂಗಲ ಅಂಬೋದು ಅಪಾನಕ್ಕೆ, ಇಡಾ ಅಂಬೋದು ಪ್ರಾಣಕ್ಕೆ, ಮೇಲೆ ಹೋಗೋದು ಇಡಾ, ಕೆಳಗೋಗೋದು ಪಿಂಗಲ, ಅದಕ್ಕೆ ಹೇಳ್ತಾರೆ ಪಿಂಗಲಾನಾಡ್ಯ ಅಪಾನಂ ಅಪಾನಂತ ಇಹ ಇಡಾ ಪಿಂಗಲಯೋ ಪ್ರಾಣಾಪಾನ ಚೇಷ್ಟಾ ಫಲಮಃ ಪ್ರಾಣೇನೆ ಪ್ರಾಣೇನ ಅಪಾನೇನ ಚ ವಿಭೋ ವಿರಿಂಚಸ್ಯ ಚತುರ್ಮುಖಾವಯವ ಉತ್ಪತ್ತಿ ಕಥನಪೂರ್ವಕಂ ತೇಭ್ಯೋ ಅಧ್ಯಾತ್ಮಾದೀನಾ ಉತ್ಪತ್ತಿ ಪ್ರಕಾರಂ ಪ್ರಪಂಚ ಇತಿ ವಿಪಾಸತ ಇತಿ ಪ್ರಾಕ್ ಆದೌ ಮುಖಂ ನಿರಭಿದ್ಧಿತ ವ್ಯಕ್ತಮಭವತ್. ಮೊದಲು ಸೃಷ್ಟಿ ವಿರಾಟ್ ದೇಹ ಸೃಷ್ಟಿಯಾಗಬೇಕೀಗ. ವಿರಾಟ್ ದೇಹ ಅಂಬೋದೇನದು ಒಂದು ಮಾಡೆಲ್ ದೇಹ ಇತ್ತ. ಮೊದಲು ಏನು ಮಾಡ್ತಾರೆ, ನೂರಾರು ಪ್ರತಿಭೆ ಮಾಡಬೇಕಾಯ್ತು. ಮೊದಲು ಏನು ಮಾಡ್ಕೋತಾರೆ, ಒಂದು ಮೋಲ್ಡ್ ಮಾಡ್ಕೊಬಿಡ್ತಾರೆ. ಅಬ್ಬ ಬಡ ಬಡ ಹಚ್ಚಿ ತೆಗೆದು ಹಾಕಿಬಿಟ್ರೆ ಮುಗಿದೋಯ್ತು. ಹಚ್ಚಿ ಹಾಕಿ ಅದೇ ಭಾರಿ ಕಾಸ್ಟ್ಲಿ ಆಗೋದು ಯಾವುದೀಗ, ಅದು ಮಾಡೋದು ಕಷ್ಟ. ಆಮೇಲೆ ಇದು ಮಾಡೋದು ಸುಲಭ, ಅದು ಹೆಚ್ಚು ಎಕ್ಸ್ಪೆನ್ಸಿವ್ ಅದಾಗೋದು. ನೀವು ಒಂದು ಮಾಡೋಕ್ಕೂ ಅಷ್ಟು ಮಾಡಿರಬೇಕು, ಒಂದು ಮಾಡೋಕ್ಕೆ ಅಷ್ಟು ಮಾಡೋಕ್ಕೆ ನೂರಾರು ಮಾಡೋಕ್ಕೂ ಅದೊಂದು ಇರಬೇಕು. ಸೊ ವಿರಾಟ್ ದೇಹ ಅಂದ್ರೆ ಅಂತ ಅಂದ ದೇಹ. ವಿರಾಟ್ ಮೊದಲೇನು ಸೃಷ್ಟಿ ಮಾಡಿದ್ರು, ಮುಖ ಸೃಷ್ಟಿಯಾಯಿತು. ಅದಕ್ಕೆ ಮಗುವಿಗೆ ಗರ್ಭದಲ್ಲಿ ಬರೋ ಫಸ್ಟ್ ಬರೋದು ಯಾವುದು, ಫಸ್ಟ್ ಮುಖ ಬರೋದು. ಯಾವುದೇ ದೇವತಾ ಪ್ರತಿಮೆ ಮಾಡೋಕ್ಕಾರೆ ಫಸ್ಟ್ ಮಾಡಬೇಕಾದ್ದು ಮುಖ. ಗಣೇಶನ ಮಾಡ್ತಾರಲ್ಲ, ಫಸ್ಟ್ ಬಣ್ಣ ತಗೋತಾರೆ, ಮುಖ ಶುರು ಮಾಡಿ ಅವೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸೃಷ್ಟಿ ಕ್ರಮ ಅದು. ಅದಕ್ಕೇನೆ ಮೊದಲು ಮುಖ ಬಂತು ಅಂತ ಹೇಳ್ತಾರೆ. ಮುಖ ಬಂದ ತಕ್ಷಣ ಬಾಯಾರಿಕೆಗೆ ನೀರೆಲ್ಲಿಂದ ಹೋಗ್ಬೇಕು, ಇವಳು ಸಪ್ಲೈ ಮಾಡ್ಬೇಕಾರೆ ಮುಖದಿಂದ ಹೋಗ್ಬೇಕು. ಪಿಪಾಸತೋ ಜಕ್ಷ ಜಕ್ಷತ ಅಂದ್ರೆ ಅಗದು ತಿನ್ನೋದು. ಪ್ರಾಂಗ್ಮುಖಂ ನಿರಬದ್ಧತ, ಒಂದು ತಿನ್ನೋದಕ್ಕೆ ಒಂದು ಕುಡಿಯೋದಕ್ಕೆ ಏನು ಸೃಷ್ಟಿಯಾಯಿತು, ಮುಖ ಸೃಷ್ಟಿಯಾಯಿತು. ಅಲ್ಲಿಂದ ಒಂದು ಲೈಫ್ ಬರೋದು ಅಲ್ಲಿಂದಾನೆ. ಬೇರೆ ಹೇಗೋ ಮರಗಳಿಗೆ ಮುಖ, ಹಾಗೆ ಜೀವಕ್ಕೆ. ಅದಕ್ಕೆ ಅದಕ್ಕೇನಂತ ಕರೀತಾರೆ ಇವಕ್ಕೆಲ್ಲ, ಕಾಲಿಂದ ಕುಡಿಯುತ್ತೆ ಪಾದಪ ಅಂತ ಹೆಸರು. ಮನುಷ್ಯ ಪಾದಪ ಅಲ್ಲ, ಮುಖಪ, ಮುಖದಿಂದ ಕುಡಿತಾರ. ರಿವರ್ಸ್ ಇದು, ಇದಕ್ಕೂ ಅದಕ್ಕೂ ಭಾರಿ ವ್ಯತ್ಯಾಸ ಇದೆ. ಪಿಪಾಸತೋ ಜಕ್ಷತಸ್ಯ ಪ್ರಾಗ್ಮುಖಂ ನಿರಭದ್ಯತ. ಅದಕ್ಕೆ ಅಲ್ಲಿ ಮುಖ ಹೇಗೆ, ಅಲ್ಲಿ ಪಾದ ಹೇಗೋ ಮನುಷ್ಯನಿಗೆ ಮುಖ ಹೇಗೆ. ಮುಖ ಬಾಡಿ ಪಾದದಲ್ಲಿ ಎಲ್ಲಾದರೂ ರೀಚ್ ಆಗಿರೋದಲ್ಲಿ ಎಲ್ಲ ಕಲೆಕ್ಟ್ ಆಗಿರೋದು ಬೇರಿನೊಳಗೆ, ಇಲ್ಲಿ ಎಲ್ಲ ಇರೋದು ಮುಖದೊಳಗೆ. ಅಪ್ಪ ಅಲ್ಲಿ ಹೀಗಿದ್ದ ಹೀಗೆ ಹೋಗುತ್ತೆ, ಅದು ಹೀಗಿಂದ ಹೀಗೆ ಬರುತ್ತೆ. ಎಲ್ಲ ನಾಡಿಗಳು ಹೀಗಿಂದ ಹೀಗೆ ಬಂದಿಲ್ಲ, ಇಲ್ಲಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಕೆಳಗಿಂದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೆ ಊರ್ಧ್ವ ಮೂಲ ಮಧಶಾಖ, ಅಲ್ಲಿ ಊರ್ಧ್ವ ಮೂಲ ಅಧಶಾಖ ಅಂತ ಅರ್ಥ ಮಾಡಿಕೊಂಡ್ರೆ ಪೊಯಿಟಿಕ್ ಆಗಿರೋದು ಸಿಂಬಾಲಿಕ್ ಆಗಿರೋದು. ಏನ ವಾಯುದೇವರು ಇರ್ತಾರೆ, ವಾಯುದೇವರು ಇರ್ತಾರೆ, ರಾಮದೇವರಿಗೆಲ್ಲ ಕೂಡ ಆಗಿರಲಿ. ವಾಯುದೇವರು ನಮ್ಮ ಸೃಷ್ಟಿ ಮಾಡಿ ಒಳಗೆ ಬಿಡ್ತಾರೆ ಪರಮಾತ್ಮ. ಅವರಿಬ್ಬರು ಯಾತಕ್ಕಾಗಿ ಮಾಡ್ತಾರೆ ಅಂತ ಕೇಳಿದ್ರೆ, ಇಬ್ಬರು ಸಮಾನ ತೋರಿಸೋದಕ್ಕೋಸ್ಕರ. ಗೊತ್ತಾಯ್ತಾ, ಬ್ರಹ್ಮದೇವರು ವಾಯುದೇವರು ಇಬ್ಬರು ಸಮಾನ ತೋರಿಸೋದಕ್ಕೋಸ್ಕರ ಅವರಲ್ಲಿ ಇವರು ಇವರಲ್ಲಿ ಅವರು ಇಬ್ಬರು ಇರಬೇಕು ಆ ರೀತಿ ಮಾಡ್ತಾರೆ. ಪ್ರಪಂಚ ಪಿಪಾಸತ ಇತಿ ಪ್ರಾಕ್ ಆದೌ ಮುಖಂ ನಿರಭಿದ್ಯತ ವ್ಯಕ್ತಮ ಅಭವತ್. ಮುಖತಃ ಮುಖೇ ಮುಖತಸ್ತಾಲು ನಿರ್ಭಿನ್ನಂ ಜಿಹ್ವಾ ತತ್ರೋಪಜಾಯತೆ ತಥೋ ನಾನಾರಸೋ ಜಜ್ಞೆ ಜಿಹ್ವಯಾ ಯೋಧಿ ಗಮ್ಯತೆ. ಮುಖತಃ ಮುಖದೊಳಗೆ ತಾಲು ನಿರಭಿ ಮೇಲಿನ ಭಾಗ ಅಂಗುಳ ಅದು ಶುರುವಾಯಿತು. ಜಿಹ್ವ ಆಮೇಲೆ ನಾಲಿಗೆ ಬಂತು. ಜಿಹ್ವಯಾ ಜಿಹ್ವೇಂದ್ರಿಯೇಣ ಮುಖತಃ ಮುಖೇ ಮುಖತಸ್ತಾಲು ನಿರ್ಭಿನ್ನಂ ಜಿಹ್ವಾ ತತ್ರೋಪಜಾಯತೆ ತಥೋ ನಾನಾರಸೋ ಜಜ್ಞೆ. ಇಲ್ಲಿ ಜಿಹ್ವಾ ಜಿಹ್ವೆಯಿಂದ ಅನುಭವಿಸೋದು ಯಾವುದು, ರಸ. ಇದು ಒಂದು ವೇಕೆಂಟ್ ಪೋಸ್ಟ್ ಕ್ರಿಯೇಟ್ ಆಗ್ತದೆ, ಅಪಾಯಿಂಟ್ ಮಾಡ್ತಾರೆ. ಸೊ ನಾಲಿಗೆ ಬಂತು, ಅದಕ್ಕೆ ಬೇಕಾದ ವಸ್ತು ಯಾವುದೀಗ, ರಸ. ರಸ ಸೃಷ್ಟಿಯಾಯಿತು, ಅದೇ ಅಧ್ಯಾತ್ಮ ಅಧಿಭೌತಿಕ ಅಂತ ಅಧಿಭೂತ ಇದು. ರಸ ಎಂಬುದು ಅಧಿಭೂತ, ಅದು ಅಧಿ ದೈವ. ದೇಹ ಎಂಬುದು ಅಧಿಭೂತ. ಈಗ ಮೂರು ಸೃಷ್ಟಿಯಾಯಿತು, ಮೂರರಲ್ಲೂ ಪರಮಾತ್ಮ ರೂಪ ಇಟ್ಟಿದ್ದಾರೆ. ಯೋಧಿ ಗಮ್ಯ ಜಿಹ್ವಯಾ ಯೋಧಿ ಗಮ್ಯತೆ, ಜಿಹ್ವೇಂದ್ರಿಯಿಂದ ರಸ ತಿಳಿಯಲ್ಪಡುತ್ತದೆ ಅಂತ ಅರ್ಥ. ವಿವಕ್ಷೋರ್ ಮುಖದೋ ಭೂಮ್ನೋ ವನ್ನಿರ್ವಾಗ್ ವ್ಯಾಹೃತಂ ತಯೋ. ವಿವಕ್ಷ ತಮಾಷೆ ಅಂದರೆ ನಾಲಿಗೆ ಬರುತ್ತೆ, ಮತ್ತು ರಸ ತಗೊಳ್ಳೋ ಶಕ್ತಿ ಇದೆ ಮಗುವಿಗೆ. ಮೊದಲು ಮಾತಾಡೋಕ್ಕೆ ಬರೋದಿಲ್ಲ, ಫಸ್ಟ್ ಯಾವುದು ಬರುತ್ತೆ, ಹಾಲು ಕೊಡೋ ಶಕ್ತಿ ಬರುತ್ತೆ ಅಷ್ಟೇ, ಮಾತಾಡೋಕ್ಕೆ ಬರೋದಿಲ್ಲ. ಆಮೇಲೆ ಮಾತು ಬರುತ್ತೆ ಒಂದು ಸ್ಟೇಜ್ ಆದಮೇಲೆ ಹೇಳ್ತಾರೆ. ಆಮೇಲೆ ಯಾರು ಬಂದ್ರೆ ಈಗ, ಮೊದಲು ಜಿಹ್ವೆ, ಆಮೇಲೆ ವಿವಕ್ಷೋರ್ ಮುಖತೋ ಭೂಮ್ನಃ. ಮಾತಾಡಬೇಕೀಗ. ಅವಾಗ ಏನಾಯಿತು, ವನ್ನಿರ್ ವ್ಯಾಹೃತಂ ತಯೋ. ಆಗ ವನ್ನಿ ಮಾತಾಡಕ್ಕೆ ಬಂತು. ನಾಲಿಗೆ ಎರಡು ಕೆಲಸ ಮಾಡುತ್ತೆ, ವಾಗಿಂದ್ರಿಯ ಅಂದರೆ ಎರಡು ಕೆಲಸ ಮಾಡುತ್ತೆ. ಒಂದು ಜಿಹ್ವೆಯಾಗಿ ರಸ ತಗೊಳ್ಳುತ್ತೆ, ವಾಕಾಗಿ ಮಾತಾಡುತ್ತೆ. ಅದಕ್ಕೆ ಬಾಯಲ್ಲಿ ಎರಡು, ವರುಣ ಮತ್ತು ಅಗ್ನಿ ಇಬ್ಬರು ಬಾಯಲ್ಲಿದ್ದಾರೆ, ಇಬ್ಬರು ಬಾಯಲ್ಲಿದ್ದಾರೆ. ವರುಣನಿಂದಾಗಿ ವರುಣ ಬಾಯಲ್ಲಿರೋದ ಗುರುತು ಅಂದರೆ ಯಾವ ವೆಟ್ಟಿರೋದೇ ಕಾರಣ. ಅದಕ್ಕೆ ಬಾಯಿ ಯಾವಾಗಲೇ ಆಗಿರುತ್ತೆ, ವೆಟ್ಟಿರುತ್ತೆ, ಅದಕ್ಕೆ ವರುಣ ಇರೋದೇ. ಮತ್ತು ಬಿಸಿ ಇರುತ್ತೆ, ಬೆಂಕಿ ಇರುತ್ತೆ. ಅದಕ್ಕೆ ಥರ್ಮಾಮೀಟ್ರ್ ಎಲ್ಲಿಟ್ಟರೆ ಭಾಳ ಎಫೆಕ್ಟಿವ್ ಆಗ್ತಿರುತ್ತೆ ನಮ್ಮ ಟೆಂಪರೇಚರ್ ಗೊತ್ತಾಗುತ್ತೆ, ಇಲ್ಲಿಟ್ಟರೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ಅಲ್ಲಿಟ್ಟರೆ ಬೆಂಕಿ ಭಾಳ ಜಾಗೃತವಾಗಿರೋ ಸ್ಥಳ ಅದು. ಗೊತ್ತಾಯ್ತು, ಎರಡೂ ಅಲ್ಲಿರೋದು. ದೇವರು ಎರಡನ್ನ ಇಟ್ಬಿಡ್ತಾರೆ, ರಸಗ್ರಹಣಕ್ಕೋಸ್ಕರ ಜಿಹ್ವೆ, ಮಾತಾಡೋಕ್ಕೋಸ್ಕರ ವಾಕ್. ಅದು ತಮಾಷೆ ಅಂದರೆ ಎರಡಿದ್ರೆ ಒಟ್ಟಿಗೆ ಇದೆ ಗೊತ್ತಾಗಲ್ಲ, ವಾಗಿಂದ್ರಿಯ ಜಿಹ್ವೇಂದ್ರಿಯ. ನಾಲಿಗೆ ಇದೆ, ವಾಕ್ ಇದೆ, ಎರಡು ಕೂಡ ಏನು ಮಾಡುತ್ತೆ ಅಲ್ಲಿಗ, ರಸಗ್ರಹಣ ಮಾಡೋದು ಮಾತಾಡೋದು ಎರಡಕ್ಕೂ ನಮಗೆ ಬೇಕದು. ಮುಖದಿಂದ ಮಾತಾಡ್ತಾನೆ, ಮುಖದಿಂದ ತಿಂತಾನೆ, ಎರಡು ಕೆಲಸ ಮಾಡೋಕ್ಕೂ ಪರಮಾತ್ಮ ಅಂತ ಕೊಟ್ಟಿದ್ದಾನೆ. ಒನ್ನೇರು ವ್ಯಾಹೃತಂ ತಯೋಹು ಜಲೇವೈ ತಸ್ಯ ಶುಚಿರಂ ನಿರೋಧ ಸಮಜಾಯತ. ಅನಂತರಂ ವ್ಯಾಹೃತಂ ಅಭಿವತನಂ. ಆಮೇಲೆ ವ್ಯಾಹೃತಂ ಮಾತಾಡಕ್ಕೆ ಬಂತು ಅಂತ ಅರ್ಥ. ಶರೀರಾಂತಸ್ಥೇ ನಭಸ್ವತಿ ವಾಯೌ ದೋಧೂಯತಿ ಪುನಃ ಪುನರ್ಧುವತಿ ಧುನ್ವತಿ ಕಂಪಮಾನೆ ಜಲೆ ಅಂಡೋದಕ್ಕೆ ವರ್ತಮಾನಸ್ಯ ವಿರಿಂಚಸ್ಯ ವಾಯು ವಾಯುದಿರ್ಗಮನದ್ವಾರಾ ಭಾವೇನ ನಿರೋಧ ಕ್ಲೇಶ ವಿಶೇಷೋಭೂ. ಏನಾಯ್ತು, ಬಾಯಿ ಮುಚ್ಕೊಂಡ್ಬಿಟ್ಟಾಗ ವಾಯು ಹೊರಗೋಗೋದಿಲ್ಲ. ನಿರೋಧ ಸಮಜಾಯತ ನಾಶಿಕಂ ನಿರಭಿದ್ದೇ ತಾಂ, ಯಾವ ಬಾಯಿ ಇಟ್ಕೊಂಡ್ಬಿಟ್ಟ ಉಸಿರಾಡ್ಬೇಕು, ಎಲ್ಲಿ ಬಂತೀಗ ಮೂಗು ಬಂತ, ಗೊತ್ತಾಯ್ತಾ, ನಾಲಿಗೆ ಟೈಟ್ ಇಟ್ಕೊಂಡ್ಬಿಟ್ಟ, ಬಾಯಿ ತೆಗಿಲಿಲ್ಲ, ಉಸಿರಾಡ್ಬೇಕೀಗ, ಏನು ಮಾಡ್ಬೇಕೀಗ, ನೆಕ್ಸ್ಟ್ ಹೇಳಿದ್ರು ಇದಕ್ಕೆ ಹೋಯ್ತು, ಮುಗ್ಗಿ ಹೋಯ್ತಿ, ಗೊತ್ತಾಯ್ತಾ. ಆಗ ಮೂಗು ನಿರಭಿದ್ಯತ ಅಲ್ಲಿಂದ ಕ್ರಿಯೇಟ್ ಆಯ್ತು, ಅಂದ್ರೆ ಒಂದು ಕಡೆ ಜಾಗ ಓಪನ್ ಆಗ್ಬೇಕೀಗ, ಬಾಯಿಂದ ಒಂದಿದ್ಬಿಟ್ರೆ ಆಗೋಗ್ಬಿಡ್ತಿತ್ತು. ಬಾಯಿ ಮುಚ್ಕೊಂಡ ತಕ್ಷಣ ಏನಾಯ್ತಾಗ, ತಮಾಷೆ ಅಂದರೆ ಬಾಯಿಂದ ಉಸಿರಾಡ್ತಾರೆ ಕೆಲವರೆಲ್ಲ, ಬಾಯಿಂದ ಉಸಿರಾಡ್ತಾರೆ. ಹಾಂ, ಆದರೆ ಯಾವಾಗ ಬಾಯಿಂದ ಉಸಿರಾಡೋದಾಗಿದೆ ಏನಾಗ್ತಿತ್ತು, ತಿನ್ನಬೇಕಾದ್ರೆ ಎಡವಟ್ಟಾಗ್ತಿತ್ತು, ತಿನ್ನೋದ ಎರಡು ಕೆಲಸ ಮಾಡೋದು ಕಷ್ಟ. ಈಗ ಅದು ಮೂಗು ಬಂದು ಏನಾಯ್ತು, ಈಗ ಶಿಫ್ಟ್ ಆಯಿತು, ಕೆಲಸ ಶಿಫ್ಟ್ ಆಗಿದ್ರಿಂದ ಸುರುಬಾಯಿ. ಅದು ಪರವಾಗಿ ಏನು ಮಾಡ್ತಾನೆ, ಈಗ ಬಾಯಿ ಮುಚ್ಕೊಂಡಾಗ ಇದಾಗಬಾರ್ದು ಅಂತೇಳಿ ಮೂಗು ಕ್ರಿಯೇಟ್ ಆಯಿತು. ನಿರೋಧ ಸಮಜಾಯತ ನಾಶಿಕ ನಾಶಿಕೆ ನಿರಭಿದ್ದೇ ತಾಂ ದೋಧೂಯತಿ ನಭಸ್ವತಿ ತತ್ರ ವಾಯುರ್ಗಂಧವಹೋ ಘ್ರಾಣೋ ನ ಶಿಚಿಜಗೃಷ್ಠತಃ. ಅಲ್ಲಿ ನಾಶಿಕ್ಯ ವಾಯು ಅಂತ ಪ್ರವೇಶವಾಯಿತು. ನಾಶಿಕ್ಯ ವಾಯು ಅಲ್ಲಿ, ಇಲ್ಲಿ ಕೂಡ ವಾಯುದೇವರು, ಮುಖ್ಯ ವಾಯುದೇವರಲ್ಲ, ನಾಶಿಕ ವಾಯುದೇವರು ಅಂತ ಕರೀತಾರೆ. ನಾಶಿಕೆ ನಿರಭಿದ್ದೇ ತಾಂ, ಮೂಗುಗಳು ಎರಡು ದೋಧೂಯತಿ, ಇದು ವರ್ಣ, ಅದಕ್ಕೇನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಶ್ವಿನಿ ದೇವತೆಗಳು ಯಾರ ಮಕ್ಕಳು, ವರ್ಣನ ಮಕ್ಕಳು, ಅದಕ್ಕೆ ಬದಲು ಬಾಯಿ ಬಂತು, ಆಮೇಲೆ ಮೂಗು ಬಂತು. ಸೊ ಬಾಯಿ ಮಕ್ಕಳಾದಾಗಾಯ್ತಲ್ಲ, ಇವೆರಡು ಯಾರ್ದೀಗ, ಅದು ದೇವತಾ ತಾರತಮ್ಯ ಕರೆಕ್ಟಾಗಿ ನಮ್ಮ ದೇಹದಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಗೇನೆ ತಾರತಮ್ಯ ಎಲ್ಲೋ ಚಿಂತನೆ ಮಾಡೋದಲ್ಲ, ನಮ್ಮ ದೇಹದಲ್ಲಿ ಚಿಂತನೆ ಇದೆ. ಅದಕ್ಕೆ ತತ್ವನ್ಯಾಸ ಮಾತೃಕ್ರ್ಯಾಸ ಮಾಡ್ಬೇಕಾದ್ರೆ ಅವೆಲ್ಲ ಕೂಡ ಜ್ಞಾಪಕ ಬರುತ್ತೆ. ಬರೀ ಕೇಳಿದ್ದೆಲ್ಲ ಜ್ಞಾಪಕ ಮಾಡಿ ಪ್ರಾಕ್ಟಿಕಲ್ ಅನುಸಂಧಾನ ಮಾಡೋದೇ ತತ್ವನ್ಯಾಸ ಮಾತೃಕ ನ್ಯಾಸ ಅಂದ್ರೆ ಸುಮ್ಮನೆ ಅಲ್ಲ. ನಾಶಿಕೆ ನಿರಭಿದ್ದೇ ತಾಂ ದೋಧೂಯ ದಿನಭಸ್ವತಿ ತತ್ರ ವಾಯುರ್ಗಂಧವಹಃ ಘ್ರಾಣೋ ನ ಶಿಚಿಗೃಷ್ಠತಃ. ಅಲ್ಲಿ ಗಂಧವಹ, ಇಲ್ಲೇ ಮಾಡಿದ ರಸ, ಇದು ಗಂಧ, ಈ ಗಂಧ ಗ್ರಹಣ ಮಾಡೋ ಶಕ್ತಿ ಕೊಟ್ಟು ಎರಡೆರಡು ಕೆಲಸ, ಒಂದು ಉಸಿರಾಡಿದ ಕೆಲಸ ಒಂದು, ಗಂಧ ಗ್ರಹಣ ಮಾಡೋ ಶಕ್ತಿ ಒಂದು, ಎರಡು ಬಂತು. ತದನಂತರಂ ನಾಶಿಕೆ ಶ್ವಾಸೋಚ್ಛ್ವಾಸ ರೂಪ ವಾಯು ನಿರ್ಗಮನ ಅಮನ ಆಗಮನದ್ವಾರೇ ವ್ಯಕ್ತಿ ವಾಯಿತ್ಯನೇನ ಅದ್ಯಾಪಿ ನಿರೋಧೋ ಅನುಭವ ಸಿದ್ಧ ಇತ್ಯಾಹ. ಇವತ್ತು ಕೂಡ ಅನುಭವ ಸಿದ್ಧವಾ ಅಂತ ಹೇಳಿದ್ರಿಂದ ಎಲ್ಲ ಅನುಭವಪುರ ವಿಚಾರ ಇದು ಅಂತ ಹೇಳ್ತಾರೆ. ಜಿಗೃಷ್ಠತಃ ಘಾತುಮಿಚ್ಛತಃ ಧಾತು ತತ್ರ ನಸಿ ನಾಶಿಕಾಯಾಂ ಯಃ ನಾಶಿಕ್ಯ ಪ್ರಾಣಃ ಸಹ ಗಂಧಗ್ರಾಹಿ ವಾಯು ಘ್ರಾಣೇಂದ್ರಿಯಂ ತದ್ವಿಷಯೋ ಗಂಧಶ್ಚ ಜಾತ ಇತಿ ಶೇಷಃ. ಯದಾತ್ಮನಿ ನಿರಾಲೋಕೆ ಆತ್ಮಾನಂಚತಿ ಧೃಷ್ಟತಃ ನಿರ್ಭಿನ್ನ ಅಕ್ಷಿಣೀತಸ್ಯ ಜ್ಯೋತಿಷ್ಯ ಸ್ವರ್ಗುಣಗ್ರಹ. ಆಮೇಲೆ ರಸ, ಆಮೇಲೆ ಗಂಧ, ನೋಡಬೇಕು ಅಂತ ಅಂದ್ಕೊಂಡ. ಅವಾಗ ಎರಡು ಬಂದು ಮತ್ತೆರಡು ದ್ವಾರಗಳು ಬಂದು, ಆ ಎರಡು ದ್ವಾರಗಳೇನಾದ್ವಿ ಈಗ ಕಣ್ಣುಗಳಾಗಿ ಬಂದು, ಗೊತ್ತಾಯ್ತಾ. ನೆಕ್ಸ್ಟ್ ಸ್ಟೇಜ್, ಮೊದಲು ರಸ, ಮಕ್ಕಳು ಹುಟ್ಟಿದ ತಕ್ಷಣ ಕಣ್ಣು ಬಿಡೋದಿಲ್ಲ, ಫಸ್ಟ್ ಏನು ಮಾಡ್ತಾರೆ, ಹಾಲು ಕುಡಿತಾರೆ. ಆಮೇಲೆ ಮೂಗಿನ ಉಸಿರಾಟ ಇರುತ್ತೆ, ಆಮೇಲೆ ಕಣ್ಣು ಬರೆದು ಕಣ್ಣು ಬಿಡ್ತು ಅಂತ ಕರಿಬೇಕಾದ ತಕ್ಷಣ ಕಣ್ಣು ಬಿಡೋದಿಲ್ಲ, ಸ್ವಲ್ಪ ದಿವಸ ಟೈಮ್ ಬೇಕು ಅದಕ್ಕೆ, ಅದು ಸುಮ್ಮನೆ ಬಿಡುತ್ತೆ ಅಷ್ಟೇ, ಗುರುತಿ ಹೋಗಿ ಇನ್ನೂ ಟೈಮ್ ಬೇಕು, ಮೊದಲು ಗುರುತಿಡೋ ಶಕ್ತಿ ಅದಕ್ಕಿರೋದಿಲ್ಲ. ಸೊ ಕಣ್ಣಿನ ಸ್ಟೇಜ್ ಎಲ್ಲಿ ಬಂತೀಗ, ಮೂಗಿನ ಸ್ಟೇಜ್ ಆದಮೇಲೆ ಬಂತು. ಯದಾತ್ಮರಿ ನಿರಾಲೋಕ ನಿರಾಲೋಕೆ ಆತ್ಮಾನಂತ್ಯತೆ ದೃಷ್ಟತಃ ನಿರ್ಭಿನ್ನೇ ಅಕ್ಷಿಣೀ ತಸ್ಯ ಜ್ಯೋತಿಷ್ಠರ್ಗುಣಗ್ರಹ. ಯಾತಕ್ಕೆ ಬಂತು ಅಂತ ಪ್ರಶ್ನೆ. ಈಗ ಮೊದಲು ಗಾಲಿಗಿಂದ ರಸ ಗೊತ್ತಾಯಿತು, ಮೂಗಿನಿಂದ ದಾರಿ ಕಟ್ಟಾದ ಮೂಗಿನಿಂದ ಗಂಧ ಓಪನ್ ಆಯಿತು, ಆಮೇಲೆ ನೋಡಬೇಕು ಅಂತ ಅಪೇಕ್ಷೆ ಬಂತು. ಈಗ ಯಾವುದನ್ನು ತಾನು ಯಾವುದನ್ನು ನೋಡ್ತಾ, ಯಾವುದನ್ನು ರಸ ಇದೆಯಾ, ರಸ ಹಣ್ಣನ್ನು ನೋಡಬೇಕು ಅಂದ್ಕೊಂಡ, ರಸ ಕೊಡೋ ದೇವ್ರು ನೋಡಬೇಕು ಅಂದ್ಕೊಂಡ, ಆಗ ಕಣ್ಣು ಕೊಟ್ಟ ಪರಮಾತ್ಮ. ಕಣ್ಣಿನಿಂದ ಎರಡು ಕಣ್ಣುಗಳು ಬಂದಿದ್ದವಾಗ ನಿರ್ಭಿನ್ನೇ ನಾಚಿಣೀ ತಸ್ಯ ಜ್ಯೋತಿಶ್ಚರ್ಗುಣಗ್ರಹ ಬೋಧ್ಯಮ. ಇದೆಲ್ಲ ಏನಿದು, ಚಕ್ಷುರ್ಗುಣಗ್ರಹ, ರೂಪಗ್ರಹಣ ಮಾಡೋ ಶಕ್ತಿ ಇರೋದು ಕಣ್ಣಿ ಮಾತ್ರ. ಯದಾ ಸ ವಿರಿಂಚ ಆತ್ಮನಿ ನಿರಾಲೋಕ ನಿಷ್ಪ್ರಕಾಶ ತದ ಆತ್ಮಾನಂ ಸ್ವಶರೀರಂ ಮನ್ಯಂಚ ಚದೃಷ್ಟತಃ ತಸ್ಯ ಅಕ್ಷಿಣೀ ಗೋಳಕೆ ವ್ಯಕ್ತಿ ತಥಾ ಜ್ಯೋತಿ ಸೂರ್ಯ. ಅಲ್ಲಿ ಯಾರು ಬಂದು ಕೂತ್ಕೊಂಡ್ರು, ಸೂರ್ಯ ಅಭಿಮಾನಿ ದೇವತೆಯಾಗಿ ಬಂದ, ಇದು ಆದಿದೈವ ರೂಪ. ರೂಪ ಗುಣಗ್ರಹ ಚಕ್ಷುರಿಂದ್ರಿಯಂ ತದ್ ಬಾಹ್ಯಂ ರೂಪಂಚ ಉತ್ಪನ್ನಮಿತಿ ಶೇಷ. ಒಂದೊಂದು ನಾಲಿಗೆ ರಸ, ರಸ ಇರೋ ಪದಾರ್ಥ, ಇಲ್ಲಿ ಮೂಗು ಗಂಧ, ಆಮೇಲೆ ಕಣ್ಣು ರೂಪ, ಈ ರೀತಿಯೆಲ್ಲ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಪರಮಾತ್ಮ. ಅದನ್ನೆಲ್ಲ ನಾಳೆ ಕಂಟಿನ್ಯೂ ಮಾಡಿ. ಇದು ಥರ ಒಂದು ರೀತಿ ಸೃಷ್ಟಿ ಪ್ರಕರಣ ಕೂಡ, ಸಂಕ್ಷೇಪ ಸೃಷ್ಟಿ ಪ್ರಕರಣ. ಯಾಕೆ ಹೇಳಿದ್ದಾರೆ, ಪುರಾಣ 10 ಲಕ್ಷಣ ಇರಬೇಕು, ಸರ್ಗಾಮ ಸೃಷ್ಟಿ, ಸೃಷ್ಟಿ ವಿಷಯ ಎಲ್ಲ ಹೇಳ್ತಾ ಹೋಗ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.